विश्य मम वाचं मां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं निकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यो अन्ये च देवाः सततं प्रसन्नाः हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। ब्रह्मरुद्रादिवन्द्यं त्वां भजे वेङ्कटनायकम्। निवारयाश्वनिष्ठानि साधयेष्टानि माधव। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासे अस्तु मे मनः। परमपवित्रवाद ಶ್ರೀ ವೆಂಕಟಾಚಲ ಮಹಾತ್ಮದಲ್ಲಿ ಯಾವ ರೀತಿಯಾಗಿ ಮಹಾಲಕ್ಷ್ಮಿ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಕೊಲ್ಲಾಪುರ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಮತ್ತು ಶ್ರೀ ನಾರಾಯಣ ತಾನು ಸಹ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ವೆಂಕಟ ಪರ್ವತಕ್ಕೆ ಆಗಮಿಸಿದ್ದಾನೆ ಅನ್ನೋದನ್ನು ನಿನ್ನೆ ದಿವಸ ನೋಡಿದ್ದೇವೆ. ಇಬ್ಬರು ಸಹ ಸರ್ವತ್ರ ವ್ಯಾಪ್ತರು. ಅವರಿಗೆ ಸಮಾನ ಅಂತ ಮಹಾಲಕ್ಷ್ಮಿ ಹೆಸರು, ಸಮಾಸಮ ಅಂತಲೂ ಹೆಸರು. ಲಕ್ಷ್ಮೀನಾರಾಯಣ ಇಲ್ಲದ ಜಾಗವೇ ಇಲ್ಲ. ದೇಶತಃ ಕಾಲತಃ ಸಮರು, ಗುಣತಃ ಅನಂತಾಂಶ ನ್ಯೂನರು. ಆದ್ದರಿಂದಾಗಿಯೇ ಅವರಿಗೆ ಎಂದೂ ಲಕ್ಷ್ಮೀನಾರಾಯಣರ ವಿಯೋಗವೇ ಇಲ್ಲ, ಅವರಿಲ್ಲದ ಜಾಗ ಇಲ್ಲ. ಇಬ್ಬರು ಒಟ್ಟಾಗೇ ಇರ್ತಾರೆ. ಲೋಕದ ದೃಷ್ಟಿಯಲ್ಲಿ ಹಾಗೆ ಮಾಡಿದ್ದೆ ಹೊರತು ಎಂದೂ ಸಹ ವಿಯೋಗ ಇಲ್ಲ ಎಂಬುದನ್ನು ದೃಢವಾಗಿ ತಿಳಿಬೇಕು. ಇಲ್ಲದೆ ಹೋದರೆ ಲಕ್ಷ್ಮೀನಾರಾಯಣರ ವಿಯೋಗ ಚಿಂತನೆ ಅನ್ನೋದು ಅತ್ಯಂತ ಪಾಪಕರವಾದ ಒಂದು ಅನರ್ಥ. ಇನ್ನು ಮುಂದುವರಿಸಿ ಮುಂದೆ ವೆಂಕಟಾಚಲ ಪರ್ವತಕ್ಕೆ ಯಾತಕ್ಕೆ ಬಂದಿದ್ದು ಭಗವಂತ ಅಂದರೆ ವಾಯುದೇವರ ಮಾತನ್ನು ಸತ್ಯ ಮಾಡ್ತಾ ಇದ್ದಾನೆ ಪರಮಾತ್ಮ. ಆಗಮಿಷ್ಯತಿ ವೈ ಹರಿಹಿ, ಇಲ್ಲಿಗೆ ಹರಿ ಬರ್ತಾನೆ ಅನ್ನೋದನ್ನು ಏನು ತಿಳಿಸಿದ್ರು. ಆ ಸತ್ಯ ಮಾಡೋದಕ್ಕೋಸ್ಕರ ಪರಮಾತ್ಮ ಬಂದು ಅಲ್ಲಿ ನೆಲೆಸಿದ. ಅದು ಸ್ವಾಮಿ ಪುಷ್ಕರಣಿ ತೀರದಲ್ಲೇ ನೆಲೆಸಿದ ಅಂಬುದು ವಿಶೇಷ. ಸ್ವಾಮಿ ಪುಷ್ಕರಣಿ ತೀರ ಅಂದರೆ ಮುಂದೆ ಹೇಳ್ತಾರೆ ಜಗನ್ನಾಥದಾಸರು ಬ್ರಹ್ಮಾಂಡ ಪುರಾಣದ ವಾಕ್ಯಗಳನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ಸ್ವಾಮಿ ಪುಷ್ಕರಣಿಗೆ ಅಭಿಮಾನಿ ದೇವತೆ ಸಾಕ್ಷಾತ್ ಸರಸ್ವತೀ ದೇವಿ, ಆ ತೀರದಲ್ಲಿ ವಾಸ ಮಾಡ್ತಾರೆ. ಅದು ವಿಶೇಷ, ಸರಸ್ವತಿ ತೀರದಲ್ಲಿ ವಾಸ ಮಾಡಿದಂತೆ ಲೆಕ್ಕ. ಸರಸ್ವತಿ ಅಂದರೆ ಶಾಸ್ತ್ರ ಅಂತ ಅರ್ಥ. ಪರಮಾತ್ಮ ಎಲ್ಲಿ ವಾಸ ಮಾಡ್ತಾನೆ? ಶಾಸ್ತ್ರದ ಬಳಿಯಲ್ಲೇ ವಾಸ ಮಾಡ್ತಾನೆ. ಆದ್ದರಿಂದ ಸ್ವಾಮಿ ಪುಷ್ಕರಣಿ ಬಳಿಯಲ್ಲೇ ವಾಸ ಮಾಡೋದಕ್ಕೆ ಅದೊಂದು ಅಪೂರ್ವವಾದ ಕಾರಣ ಅನ್ನೋದನ್ನು ಗಮನಿಸಬೇಕು. ಅಲ್ಲಿ ಹುತ್ತ ಮೇಲೆ ಹುಣಸೆ ಮರ, ಅದರ ಕೆಳಗಿದ್ದ ಹುತ್ತದೊಳಗೆ ಭಗವಂತ ಪ್ರವೇಶ ಮಾಡಿದ್ದಾನೆ. ಉಳಿದ ದೇವತೆಗಳೆಲ್ಲ ಕೂಡ ನಾರಾಯಣ ಎಲ್ಲಿದ್ದಾನೆ ಅಂತಕ್ಕಂತಹ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಗೊಂದಲ ಮಹಾಲಕ್ಷ್ಮಿಗಿಲ್ಲ, ಜೊತೆಗಿರೋರು ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರೇ ಇಲ್ಲ, ಅವರಿಗೆ ಅಜ್ಞಾನಾದಿಗಳೇ ಇಲ್ಲ ದೇವರ ಬಗ್ಗೆ, ಅಂದರೆ ಮಿಥ್ಯಾಜ್ಞಾನದ ಹೆಸರು ಅವರಿಗಿಲ್ಲ. ಅಂದಮೇಲೆ ಉಳಿದ ರುದ್ರಾದಿ ದೇವತೆಗಳೆಲ್ಲ ಆ ಭಗವಂತನನ್ನು ಎಲ್ಲಿದ್ದಾನೆ ಅಂತ ತಿಳಿಯೋದಕ್ಕೋಸ್ಕರವಾಗಿ ಯೋಚನೆ ಮಾಡಿ ಮಹಾಲಕ್ಷ್ಮಿಯನ್ನು ಶರಣ ಹೊಂದಿದಾಗ ಅವರು ಒಬ್ಬ ಗೊಲ್ಲತೆಯ ವೇಷವನ್ನು ಧರಿಸಿ ಬ್ರಹ್ಮದೇವರನ್ನು ಹಸುವನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ತಾವು ಅಲ್ಲಿಗೆ ಆಗಮಿಸಿದ್ದಾರೆ, ಭೂಲೋಕಕ್ಕೆ ಆಗಮಿಸಿದ್ದಾರೆ. ಮಹಾಲಕ್ಷ್ಮೀ ದೇವಿ ಗೊಲ್ಲತೆಯ ವೇಷ, ಹಸು ಅವರ ಕೈಯಲ್ಲಿ, ಕರು ಸಮೇತ. ಹಸು ಅವರ ಕೈಯಲ್ಲಿದೆ ಅಂದರೆ ಬ್ರಹ್ಮರುದ್ರಾದಿಗಳ ನಿಯಾಮಕರು ಅಂತ ಅರ್ಥ. ಹಸುವಿನ ಅವಲಂಬಿಸಿಬಿಟ್ಟು ಕರು ಇದೆ, ಸೊ ಬ್ರಹ್ಮದೇವರನ್ನು ಅವಲಂಬಿಸಿ ರುದ್ರದೇವರಿದ್ದಾರೆ ಅಂತ. ಮಹಾಲಕ್ಷ್ಮಿ ದೇವಿ ಸಾಮರ್ಥ್ಯ ಎಂಥದ್ದು ಅಂದರೆ ಅಮ್ಮಣಿ ಸೂಕ್ತದಲ್ಲಿ ಕೇಳ್ತೇವೆ, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ನಾನು ಬಯಸಿದವರನ್ನ ಬ್ರಹ್ಮನನ್ನಾಗಿ ಮಾಡಬಲ್ಲೆ, ಬಯಸಿದವರನ್ನ ರುದ್ರನನ್ನಾಗಿ ಮಾಡಬಲ್ಲೆ ಅಂತ ಹೇಳಿದ್ದಾರೆ. ಇದಕ್ಕೆ ಒಂದರ್ಥ, ಇಷ್ಟ ಬಂದವರನ್ನು ಬ್ರಹ್ಮದೇವರನ್ನು ಮಾಡ್ತೇನೆ, ರುದ್ರದೇವರು ಮಾಡ್ತೇನೆ ಅಂತ ಒಂದರ್ಥ. ಬ್ರಹ್ಮದೇವನ ರುದ್ರದೇವರನ್ನು ಏನು ಬೇಕಾದರೂ ಮಾಡ್ತೇನೆ, ಹಸುವನ್ನಾಗಿ ಮಾಡಿಬಿಟ್ರೆ ನಡೆಯಂತೇಳಿ. ಬ್ರಹ್ಮದೇವರಿಗೆ ಹಸುರೂಪವನ್ನು ಕೊಟ್ಟು ರುದ್ರದೇವರಿಗೆ ಕರುರೂಪವನ್ನು ಕೊಟ್ಟುಬಿಟ್ಟು, ಹೀಗೂ ಮಾಡಲಿಕ್ಕೆ ಬರುತ್ತೆ, ಹಾಗೂ ಮಾಡಲಿಕ್ಕೆ ಬರುತ್ತೆ. ಒಂದೇ ರೀತಿ ಮಾಡಲಿಕ್ಕೆ ಬಂದರೆ ಪೂರ್ಣ ಬಂದಾಗಲ್ಲ, ಹೇಗೂ ಬಂದರೆ ಅದನ್ನು ಪೂರ್ಣವಾದ ಸಾಮರ್ಥ್ಯ ಅಂತ ಕರೀತಾರೆ. ಅದನ್ನು ಮಹಾಲಕ್ಷ್ಮಿ ತೋರಿಸಿದ್ದಾರೆ. ವೇದವನ್ನು ಶಾಸ್ತ್ರಗಳನ್ನು ಬಲ್ಲವರಿಗೆ ಇದು ಬರೀ ಕಥೆಯಾಗಿ ಕಾಣೋದಿಲ್ಲ, ಒಳ್ಳೆಯ ಶಾಸ್ತ್ರದ ಪ್ರಮೇಯದ ನಿದರ್ಶನವಾಗಿ ಕಾಣುತ್ತೆ. ಈ ಭೂಲೋಕದಲ್ಲಿ ಚೇಳರಾಜನ ಹೆಂಡತಿಗೆ ಅದನ್ನು ಮಾಡಿದರು. ಆಕೇನು ಮಾಡಿಲ್ಲಂತೆ, ತನ್ನ ಮಗುವಿಗೆ ಹಾಲು ಕುಡಿಸಕ್ಕೆ ಅನುಕೂಲವಾಗುತ್ತೆ ಅಂತ ಕೊಂಡುಕೊಂಡು ಆಮೇಲೆ ಪರೀಕ್ಷೆ ಮಾಡಿಯೇ ಸ್ವೀಕಾರ ಮಾಡಿದ್ದು. ಅದೊಂದು ವಿಶೇಷ, ಗೋವನ್ನು ಪರೀಕ್ಷೆ ಮಾಡಿಯೇ ಸ್ವೀಕಾರ ಮಾಡಬೇಕು. ಅದಕ್ಕೇನರ್ಥ ಅಂದರೆ ಶಾಸ್ತ್ರಗಳನ್ನು ಪರೀಕ್ಷೆ ಮಾಡಿಯೇ ಓದಬೇಕು ಅಂತ. ಕಂಡುಕಂಡದ್ದನ್ನು ಓದೋದು, ಕಂಡುಕಂಡದ್ದನ್ನು ಕೇಳೋದು ಅಂದರೆ ತಾರಕ ಅಲ್ಲ, ಅದನ್ನು ಪರೀಕ್ಷೆ ಮಾಡು. ಸಚ್ಛಾಸ್ತ್ರ ಅಂತ ಗೊತ್ತಾದ ಮೇಲೆ ಅದನ್ನು ತಿಳ್ಕೊಳ್ಬೇಕು. ಸಚ್ಛಾಸ್ತ್ರಂ ಅಭ್ಯಾಸೇನ್ ನಿತ್ಯಂ ದುಶ್ಯಾಸ್ತ್ರಂತೂ ಪರಿತ್ಯಜೆ. ಅದು ಯಾವುದರಿಂದ ಗೊತ್ತಾಯಿತು? ಲಕ್ಷಣದಿಂದ ಗೊತ್ತಾಯಿತು. ಲಕ್ಷಣ ಏನು? ಎಲ್ಲಿ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ ಅಂತಕ್ಕಂಥ ಹರಿ ಸರ್ವೋತ್ತಮತ್ವಾದಿ ಪ್ರಮೇಯಗಳು ಬಂದಿರುತ್ತೋ ಅದು ಸಚ್ಛಾಸ್ತ್ರ. ಅದಕ್ಕೆ ವಿರುದ್ಧವಾದ ಆದ ವಿಷಯಗಳು ಬಂದಿದ್ರೆ ಅದು ಅಸಚ್ಛಾಸ್ತ್ರ, ದುಶ್ಯಾಸ್ತ್ರ ಅಂತ. ಈ ರೀತಿ ಅಂದ್ಬಿಟ್ಟು ಕಂಡಿದ್ದೆಲ್ಲ ಶಾಸ್ತ್ರ ಅಂತ ತಿಳ್ಕೊಂಡ್ರೆ ತಪ್ಪದು. ತತ್ವವನ್ನು ತಿಳಿಸಿದ್ದು ಮಾತ್ರ ಶಾಸ್ತ್ರ. ಅದನ್ನೆಲ್ಲ ತಿಳಿಸಿಕೊಟ್ರು. ಮುಂದೆ ಗೋಪಾಲಕ ನೇಮನ ಮಾಡಿದ್ರು. ಸಾವಿರಾರು ಗೋಪುಗಳು ರಾಜನ ಮನೆಯಲ್ಲಿ ಕೇಳಬೇಕಾ? ಸಾವಿರಾರು ಹಿಂದೆ ಗೋಪುಗಳು ಅಂದರೆ ಅರಮನೆ ಅಂದರೆ ಗೋಪುಗಳು, ಮಠಗಳಂದರೆ ಗೋಪುಗಳು, ಎರಡು ರಕ್ಷಣೆಯ ನೆಲೆಗಳೇ ಅವೆಲ್ಲ ಕೂಡ. ಅದ್ಯಾತಕ್ಕೆ ಮನೆ ಮನೆಗಳಲ್ಲಿ ಗೋಪುಗಳಿದ್ದ ಕಾಲ ಅದು. ಹಳ್ಳಿಗಳಲ್ಲಿ ಹತ್ತಾರು ಗೋವುಗಳನ್ನು ಸಾಕದೇ ಇದ್ದ ಜನಗಳೇ ಇರಲಿಲ್ಲ. ಅಷ್ಟು ಗೋಮಾಳ ಅಂತ ಊರೂರಿಗೆ ಗೋಮಾಳಗಳು ಅಂತಿರ್ತಿತ್ತು. ಅಲ್ಲೇನು ಯಾರು ಏನೋ ನೆಲ ತಗೊಳ್ಳಾಗಿಲ್ಲ, ಸರ್ಕಾರದ ಅಧೀನದ ಭೂಮಿ ಅದಿಷ್ಟು ಕೂಡ. ಅದು ಗೋವುಗಳ ಮೇವು ಬೆಳೆಯಲಿಕ್ಕೋಸ್ಕರ ಮೀಸಲು ಅಂತ ವಿಶಿಷ್ಟವಾದ. ಈರು ಸ್ವಲ್ಪ ಸ್ವಲ್ಪ ಅಲ್ಲಿದೆ ಹೊರತು ಸಾಕಷ್ಟು ಹೊರಟೋಗಿದೆ. ಇನ್ನು ರಾಜಕ್ಕೆ ಅದು ಧಾರ್ಮಿಕನಾದ ರಾಜ ಬೇರೆ, ಜೊತೆಗೆ ಕಳಿಸಿಕೊಟ್ಟ. ದಿವಸ ಅಲ್ಲೆಲ್ಲಿ ಮೇಯ್ಕೊಂಡು ಬರೋದು, ಮನೆಗೆ ಬರೋದು, ಕರು ಹಸುಕರುಗಳ ಅಭ್ಯಾಸ. ಆಕೇನು ಮಾಡಿದ್ದಾಳೆ, ಹಸು ಹಾಲು ಕೊಡುತ್ತೆ ಅಂತ ಕಾಯ್ತಾ ಇದ್ದಾಳೆ. ಒಂದು ದಿವಸನೂ ಹಾಲು ಕೊಡ್ತಾನೆ ಇಲ್ಲ, ಅದು ಒಂದು ದಿವಸನೂ ಹನಿ ಹಾಲನ್ನು ಕೊಡಲಿಲ್ಲ. ಮತ್ತೆ ಹೋಗ್ಲಪ್ಪ ಕೊಡೋದಿಲ್ಲ ಅಂತ ಹೇಳಾಗಿಲ್ಲ. ಲಕ್ಷಣ ನೋಡಿದರೆ ತುಂಬ ಹಾಲು ಕೊಡುತ್ತೆ ಅಂತ ಅನಿಸುತ್ತೆ, ಪರಿಣಾಮ ನೋಡಿದರೆ ಒಂದು ಚೂರು ಹಾಲಿಲ್ಲ. ಯಾತಕ್ಕೆ ಅಂತ ಯೋಚನೆ ಮಾಡುತ್ತಾಳೆ. ನಡೀತಿದ್ದಿದ್ದಿಷ್ಟೇ, ಅದು ವೆಂಕಟ ಪರ್ವತನ ಹತ್ಕೊಂಡು ಹೋಗೋದು, ಆ ಹುತ್ತದ ಬಳಿಗೆ ಹೋಗೋದು, ಹಾಲನ್ನೆಲ್ಲ ಸುರಿಸಿಬಿಡೋದು, ಒಂದು ಹನಿ ಇಲ್ಲದಾಗ ವಾಪಸ್ ಬರೋದು, ನಿತ್ಯ ನಡೆದಿತ್ತು. ಆ ಹಾಲನ್ನಲ್ಲಿ ಸುರಿಸಕ್ಕೆ ಏನು ಬೇರೆ ಕಾರಣ ಅಲ್ಲ, ಸಾಕ್ಷಾತ್ ನಾರಾಯಣ ಇದ್ದಾನೆ. ಒಮ್ಮೊಮ್ಮೆ ಕ್ಷೀರಾಭಿಷೇಕ ಮಾಡೋದು ಮನುಷ್ಯನ ಪದ್ಧತಿ, ಆದರೆ ಸದಾ ಕ್ಷೀರಾಭಿಷೇಕ ಮಾಡತಕ್ಕಂಥವರು. ಕ್ಷೀರ ಅಂದ್ರೇನು? ಗೋವಿನ ಸಾರ. ಗೋವು ಅಂದರೆ ಶಾಸ್ತ್ರ, ಶಾಸ್ತ್ರದ ಸಾರದಿಂದ ದೇವರನ್ನ ಆರಾಧನೆ ಮಾಡೋದು ಅಂತ. ಕ್ಷೀರಾಭಿಷೇಕದ ಉದ್ದೇಶವೇ ಅದು. ಹಾಲು ಕುಡಿದು ಕಾಯಿಸ್ಕೊಂಡು ಕುಡಿದು ಬಿಟ್ಟರೆ ಕ್ಷೀರಾಭಿಷೇಕ ಅಲ್ಲ. ಶಾಸ್ತ್ರ ತತ್ವವನ್ನು ಮನನ ಮಾಡಿದರೆ ಅದು ಕ್ಷೀರಾಭಿಷೇಕ ಮಾಡಿದರೆ ಫಲ. ಬ್ರಹ್ಮದೇವರು ವಿಶ್ವದಲ್ಲೇ ಆ ರೀತಿ ಮಾಡ್ತಕ್ಕಂಥವ್ರು ಇಲ್ಲ. ಬ್ರಹ್ಮವಾಯುಗಳ ಸ್ಥಾನ ಅಷ್ಟು ದೊಡ್ಡದು, ಅವರು ಹಾಗೆ ಮಾಡಿದ್ದಾರೆ. ಅದಕ್ಕೆ ಮನೆಯಲ್ಲೇ ಒಂದು ಹನಿ ಹಾಲು ಕೊಟ್ಟಿಲ್ಲ. ಅದು ರಾಣಿ ನೋಡ್ತಾಳೆ, ಏನಯ್ಯ ಇದು? ಗೋಪಾಲಕನ ಕೇಳುತ್ತಾಳೆ. ಗೋಪುಗಳ ಜವಾಬ್ದಾರಿ ಗೋಪಾಲಕಂದಾದ್ರಿಂದ ಯಾಕೆ ಹೀಗಾಗ್ತಾ ಇದೆ, ಹಾಲು ಯಾಕೆ ಕೊಡ್ತಾ ಇಲ್ಲ, ಹಸು ಚೂರು ಕೊಡ್ತಾ ಇಲ್ವಲ್ಲ ಅದೇ ಆತಕ್ಕೆ. ಬ್ರಹ್ಮದೇವರ ವೈಶಿಷ್ಟ್ಯ, ದೇವ್ರಿಗೊಂದಿಷ್ಟು ಹಾಲು, ಉಳಿದೊಂದಿಷ್ಟು ಹಾಲು ಅಂತಿಲ್ಲ, ಎರಡು ಭಾಗ ಇಲ್ಲ ಅವರಿಗೆ. ನಾವು ಮಾಡ್ತೀವಿ ದೇವ್ರಿಗೊಂದಿಷ್ಟು, ದೇವ್ರ ಅಡಿಗೆ ನಮ್ಮ ಅಡಿಗೆ ಅಂತ ಮಾಡ್ಕೋತೀವಲ್ಲ. ವ್ರತ ಬಂತಲ್ಲ, ದೇವರಿಗಂತೂ ಉಚ್ಚಾಬಟ್ಟೆ ಅಡಿಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಡಿಗೆ ಮಾಡಿಬಿಡ್ತಾರೆ. ಇವರಿಗೆ ಒಳ್ಳೆ ಪುಷ್ಕಳವಾದ ಭೋಜನ ಮಾಡಿಕೊಳ್ಳೋದು ಪದ್ಧತಿ. ಆದರೆ ಬ್ರಹ್ಮದೇವರಲ್ಲಿ ಅಭ್ಯಾಸ ಇಲ್ಲ, ರುಜುಗಳಲ್ಲಿ ದೇವತೆಗಳಲ್ಲಿ ಅವೆಲ್ಲ ಇಲ್ಲ. ಅವರಂತೂ ಸಾಕ್ಷಾತ್ ಪರಶುಕ್ಲ ತ್ರಯರಲ್ಲಿ ಸೇರಿದವರು. ಒಂದು ಹನಿ ಹಾಲನ್ನು ಈ ಕಡೆ ಕೊಡ್ತಾ ಇಲ್ಲ, ಎಲ್ಲ ದೇವರಿಗೆ ಆಗಬೇಕು, ಒಂದು ಚೂರು ಬೇರೆಯವರಿಗಿಲ್ಲ. ಅದಕ್ಕೆ ಶುದ್ಧೇ ಭಗವತೇ ಧರ್ಮೇ ನಿರತೋ ಯದ್ ದೃಕೋದರಹ ಅಂತ ಕರೀತಾರೆ. ಬ್ರಹ್ಮವಾಯುಗಳಲ್ಲಿ ಮತ್ತು ಸರಸ್ವತಿ ಭಾರತೀಯರಲ್ಲಿ ಒಟ್ಟಾಗಿ ರುಜುಗಳಲ್ಲಿ ಎದ್ದು ಕಾಣತಕ್ಕಂಥ ಗುಣ ಅದು. ಹಾಗೆ ಮಾಡಿದರು, ಕೇಳಿದರು ಗೋಪಾಲಕನ ಕೇಳಿದರೆ ಅವನೇನು ಉತ್ತರ ಕೊಡಬೇಕು, ಏನಯ್ಯ ಹಾಲು ಯಾಕೆ ಕೊಡ್ತಾ ಇಲ್ಲ ಹಾಲನ್ನು ಅಂತ ಕೇಳಿದರೆ ಅವನು ಯೋಚನೆ ಮಾಡ್ದ, ನನಗೆ ಗೊತ್ತಿಲ್ಲ ಅಂತಲೇ ಹೇಳಿದ. ಗೊತ್ತಿಲ್ಲ, ಏನು ಹಸುನೇ ಕುಡಿಯುತ್ತೋ ನೀನೇ ಕುಡಿಯುತ್ತೀಯೋ ಏನಾಗುತ್ತೆ ಅಂತ ಕೇಳಿದ. ನನಗೆ ಗೊತ್ತಿಲ್ಲ, ಹಸುನೇ ಕುಡಿಯುತ್ತೋ ಎಲ್ಲ ಹಾಕುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಪ್ರಶ್ನೆ ಕೇಳಿದ್ದು ಸರಿ, ಯಾಕೆ ಈಗ ಉತ್ತರ ಕೊಟ್ಟಿದ್ದು ಇರೆಸ್ಪಾನ್ಸಿಬಲ್ ಆನ್ಸರ್ ಅದು. ಬಂದು ಇವತ್ತು ಯಾರೋ ನನಗೆ ಗೊತ್ತಿಲ್ಲ ಅಂದರೆ ತಪ್ಪಲ್ಲ, ಅದು ಸಂಬಂಧಪಟ್ಟವನು ಗೊತ್ತಿಲ್ಲ ಅಂತ ಕೇಳಿದರೆ ಗೋಪಾಲಕನ ಇರೋದೇ ಅದಕ್ಕೋಸ್ಕರ. ಇಲ್ಲೋದ್ರೆ ಅವನಿಗೆ ಅವಕಾಶ ಕೊಡೋದು ಯಾತಕ್ಕೆ? ಒಂದು ಶಾಲಾ ಕಾಲೇಜ್ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಅಂದರೆ ಏನೇ ಆಗುಹೋಗಲು ಜವಾಬ್ದಾರ ಅವನು. ಗೋಪಾಲಕ ಅಂದರೆ ಗೋವುಗಳ ಸರ್ವಸ್ವಕ್ಕೆ ಜವಾಬ್ದಾರ. ನನಗೆ ಗೊತ್ತಿಲ್ಲ ತಾನೇ ಕುಡಿಯುತ್ತೋ ಅಂತ ಹೇಳಿಬಿಟ್ಟ. ತಕ್ಷಣ ರಾಣಿ ಏನ್ ಮಾಡಿಲ್ಲಂತೆ, ಅವನ ಕಂಬಕ್ಕೆ ಕಟ್ಟಿಸಿ ಕಶಾಪ್ರಹಾರವನ್ನು ಮಾಡಿಸ್ತಾಳೆ, ಈ ಚಳಿ ಏಟನ್ನು ಹಾಕಿಸ್ತಾಳೆ. ಈ ಏಟು ಬೀಳ ಕಾರಣ ಏನು ಗೊತ್ತೇ, ಹಸು ಹಾಲೇ ತಾನೇ ಹಾಲು ಕುಡಿಯುತ್ತೆ ಅಂತ ಆರೋಪ ಮಾಡಿದ್ದರ ಫಲ ಇದು. ಬ್ರಹ್ಮದೇವರಿಗೆ ದೋಷ ಚಿಂತನೆ ಮಾಡಿದ್ದಕ್ಕೆ ಬಂದ ಶಿಕ್ಷೆ ಇದು ಒಂದು. ಅದು ಒಳಗಿನಿಂದ ಆಗಿದ್ದು, ಅದು ಹೊರನಿಂದ ಆಗಿದ್ದು ಇವಳ ಯೋಚನೆ. ಅಂದರೆ ಹರಿವಾಯುಗಳ ಬಗ್ಗೆ ಅನ್ಯಥಾ ಜ್ಞಾನ ತಾಡನಕ್ಕೆ ಕಾರಣ ಅಂತ. ಪೆಟ್ಟು ಬೀಳುತ್ತೆ, ನಮಗೆ ಪೆಟ್ಟು ಬಿಡ್ತಾನೆ ಇರ್ತದೆ, ಅನೇಕರಿಗೆ ಗೊತ್ತು. ದಿನ ಬೆಳಗಾದ್ರೆ ಪೆಟ್ಟು ಬೀಳುತ್ತೆ. ಹರಿವಾಯುಗಳ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಪೆಟ್ಟು ಯಾರಿಂದಾದ್ರೂ ದೇವ್ರು ಹೊಡಿಸ್ತಾನೆ ಬಿಡೋದಿಲ್ಲ ಅಂತ. ಎಲ್ಲಿಂದಾದರೂ ಕೊಡ್ತಾನೆ ಅಂತ ಪೆಟ್ಟು ಬಿತ್ತು. ಅವನಿಗೆ ಭಾರಿ ಸಿಟ್ಟು ಬಂತು, ಅರ್ಥ ಮಾಡಿಕೊಳ್ಳಿಲ್ಲ. ಪೆಟ್ಟಿಗೆ ಸಿಟ್ಟು ಬಂತ ಹೊರತು ಜ್ಞಾನ ಬರಲಿಲ್ಲ ಅವನಿಗೆ. ಆಗ ಅವನು ಯೋಚನೆ ಮಾಡಿದನಂತೆ, ಇನ್ನು ನಾನು ಎತ್ತಿನಿಂದ ನನ್ನ ಪೆಟ್ಟು ಬಿತ್ತು, ಎತ್ತಿನಿಂದ ನನ್ನ ಪೆಟ್ಟು ಬಿತ್ತು. ನಿಜ ಎತ್ತಿನ ತಪ್ಪು ತಿಳ್ಕೊಂಡು ಪೆಟ್ಟು ಬಿತ್ತು ಅಂತ ಬಿಟ್ಟುಬಿಟ್ಟ. ಶಾಸ್ತ್ರ ಓದಿದ್ದಕ್ಕೆ ಹಾಳಾದ್ವಿ ಅಂತಾರಲ್ಲ ಹಾಗೆ ಅನೇಕ ಜನಗಳು. ಶಾಸ್ತ್ರ ಓದಿದ್ದಕ್ಕೆ ಭಿಕ್ಷೆ ಬೇಡಾಗಾಯ್ತು ಅಂತ ತಿಳ್ಕೊಂಡ್ರೆ ಮಹಾಪಾಪ. ಏನಾಗಬೇಕಾಗಿತ್ತು ಹಣೆ ಬರ, ಶಾಸ್ತ್ರ ಓದಿದ್ದಕ್ಕೆ ಆ ಸ್ಥಿತಿ ಬಂದ ಕೊನೆ ಪಕ್ಷ. ಹಾಗೆ ತಿಳ್ಕೊಳ್ಳಿಲ್ಲ, ನಾ ಶಾಸ್ತ್ರ ಓದಿದ್ರೆ ಏನೇನೋ ಆಗಿಬಿಡ್ತಿದ್ದೆ, ಶಾಸ್ತ್ರ ಓದಿದ್ದಕ್ಕೆ ಏನೋ ಆಗಿಬಿಟ್ಟೆ ಅಂತ ಪಶ್ಚಾತ್ತಾಪ ಪಡೋ ಬುದ್ಧಿ ಇಂಥವ್ರದ್ದು. ಅವನೇನ್ ಮಾಡಿದ, ತಕ್ಷಣ ಎತ್ತಿಗೆ ಶಿಕ್ಷೆ ಕೊಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅದು ಏನ್ ಮಾಡಿದಂತೆ, ಕತ್ತಿಗೂ ಕಾಲಿಗೂ ಸೇರಿಸಿ ಹಗ್ಗ ಕಟ್ಟಿದನಂತೆ. ಈ ಹಳ್ಳಿಗರು ಮಾಡೋ ಅಭ್ಯಾಸ ಅದು ಒಂದು. ಹಳ್ಳಿಗರೆಲ್ಲ ಇಂಥ ಹಾಲು ಕೊಡ ಹಸು ಬದಲಾದವುಗಳು ಎಲ್ಲೆಲ್ಲೋ ಹೋಗಬಾರದು ಎಂಬ ದೃಷ್ಟಿಯಿಂದ ಅದನ್ನು ಮೂವ್ಮೆಂಟ್ ಕಂಟ್ರೋ ಬ್ರೇಕ್ ಮಾಡ್ತಾರ, ರೋಡ್ ಹಂಪ್ಸ್ ಮಾಡಿದಾಗೆ ಆ ಥರ ಅವಕ್ಕೆ ಹೋಗದಂತೆ ಮಾಡಿಬಿಡ್ತಾರೆ. ಸ್ಪೀಡ್ ಲಿಮಿಟರ್ ಹಾಕಿದಾಗ ಹಾಕಿಬಿಡ್ತಾರೆ. ಅವು ಭಾರಿ ಕಷ್ಟಪಟ್ಟು ನಡೆಯುತ್ತೆ ಪಾಪ, ನೋಡಬೇಕು ಹಸುಗಳನ್ನಾಗ ನಡಿಲಿಕ್ಕೆ ಆಗೋದಿಲ್ಲ. ಅವರು ಕತ್ತಿಗೂ ಕಾಲಿಗೆ ಸೇರಿಸಿಬಿಟ್ಟಿರ್ತಾರಲ್ಲ, ಒಂದು ಕಾಲಿಗೆ ಕಟ್ಟಿಬಿಟ್ಟಿರ್ತಾರೆ, ಅಷ್ಟು ಕಷ್ಟಪಟ್ಟು ನಡೆಯುತ್ತೆ. ಇವರಿಗೇನು ತಮ್ಮ ಕ್ಷೇಮ ಮುಖ್ಯ ಅದ್ರ ಯೋಚನೆ ಅಲ್ಲ. ಅದು ಶಿಕ್ಷೆ ಇದ್ದಾಗೆ ಕಟ್ಟುಗಳು ಹಾಗೆ ಮಾಡಿದಂತೆ ಹಿಂದೆ ಹೋಗ್ತಾ ಇದ್ದಾರೆ. ಅದು ಬೆಟ್ಟ ಹತ್ತಿತ್ತು ನೋಡಿ, ಬೇರೆ ಗೋವುಗಳಾಗಿದ್ದರೆ ಮುಂದಕ್ಕೆ ಹೋಗ್ತಿರಲಿಲ್ಲ, ಬೆಟ್ಟ ಹತ್ತಿತ್ತಂತೆ. ಅಂದರೆ ಬ್ರಹ್ಮದೇವರಿಗೆ ಬಂಧನ ಏನೂ ಮಾಡೋದಿಲ್ಲ ಅಂತಾಯ್ತು. ಅವರ ಸಂಸಾರ ಬಂಧನನೇ ಅವರಿಗೆ ದಗ್ಧ ಪಟಾಯಮಾನವಾಗಿರಬೇಕಾದ್ರೆ ಈ ಗೋಪಾಲಕರ ಬಂಧನ ಯಾವ ಲೆಕ್ಕ? ಗೋಪಾಲಕರ ಬಂಧನ ಏನೂ ಮಾಡೋದಿಲ್ಲ. ದುರ್ಯೋಧನ ಕಟ್ಟಿ ಏನೇನೋ ಮಾಡಿದೆ ಭೀಮಸೇನ ದೇವರನ್ನ, ಏನು ಒಂದ್ಸರ್ ಭೀಮೋ ವಿಜೃಂಭಣತ ಏವ ವಿರುಶ್ಚ ಪಾಶಾನ್, ಒಂದ್ಸರ್ ಆಕಳಿಸಿರಿ ಎಲ್ಲ ಮುರಿದೋಗ್ಬಿಟ್ಟು ಅಂತ ಪಾಶಿರಿ ತುಂಡು ತುಂಡಾಗಿ ಹೋದ್ವಿ ಅಂತ. ಹನುಮಂತನ ಕಟ್ಟಕ್ಕೆ ರಾವಣ ಹೋದ್ರೆ ಏನಾಯ್ತು ಗೊತ್ತಲ್ಲ, ಏನೇನೂ ಆಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಈ ಗೋಪಾಲಕನ ಬಂಧನ ಬ್ರಹ್ಮದೇವರಿಗೆ ಏನಾರು ಮಾಡುತ್ತೋ ಅಂತ ಯೋಚನೆ ಮಾಡಿದ್ರೆ ಉತ್ತರ ಅದು. ಅದೆಲ್ಲ ಕೇಳಿದೆ ವೆಂಕಟೇಶ್ ಕಲ್ಯಾಣ ಕೇಳಿಬಿಟ್ರೆ ಪಾಪ ಬ್ರಹ್ಮದೇವರ ಹಣೆ ಬರ ಇಷ್ಟೇನಾ, ಅವರು ಕಟ್ಸ್ಕೊಂಡ್ಬಿಟ್ರ ಕಷ್ಟಪಟ್ಟು ಹೋದ್ರೆ, ಕಷ್ಟಪಟ್ಟಿದ್ರೆ ಮೇಲೆ ಎತ್ತೆ ಹೋಗ್ತಿದ್ರಿ, ಮತ್ತೆ ಕೈಕಾಲು ನೆಟ್ಟಗಿರೋರೇ ಹತ್ತಿ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೊತ್ತಿನಲ್ಲಿ ಆ ಸ್ಥಿತಿಯೊಳಗೆ ಅಷ್ಟು ದೂರದ ಬೆಟ್ಟಕ್ಕೆ ಹತ್ತಿ, ದೂರ ಒಂದು ಎತ್ತರ ಒಂದು, ಅದನ್ನು ಹತ್ತಿ ಆ ಹುತ್ತದ ಹತ್ರ ಹೋಗಿ ಎಂದಿನಂತೆ ಹಾಲು ಸುರಿಸಬೇಕಾದ್ರೆ ಬಂಧನ ಏನೂ ಮಾಡಿಲ್ಲ ಅಂತ ಅರ್ಥ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರುಜುಗಳ ಸ್ಥಾನಮಾನ ಏನು ಅಂತ ನಮಗೆ ಗೊತ್ತಾಗುತ್ತೆ. ಆ ಹೊತ್ತಿಗೆ ಈ ಚಿಕ್ಕ ಕರು ಇರುತ್ತಲ್ಲ, ಅದು ಹಸು ಜೊತೆ ಸಾಮಾನ್ಯ ಕಳಿಸೋದಿಲ್ಲ, ಅದು ಮನೆಯಲ್ಲೇ ಇರುತ್ತೆ. ಹಸು ಹೋಗಿ ಬರಬೇಕಷ್ಟೇ, ಅದಕ್ಕೆ ರುದ್ರದೇವರು ಇಲ್ಲೇ ಇದ್ದಾರೆ, ಅವರಿಗೇನು ಸಮಸ್ಯೆ ಬಂದಿಲ್ಲ. ಇವರಿಗೆ ಬಂದರೂ ಏನು ಎಫೆಕ್ಟ್ ಆಗಲಿಲ್ಲ. ಅವನು ಹೋದ ಯಥಾ ಪ್ರಕಾರ ಹಾಲು ಸುರಿಸ್ತು. ಕೆಲವು ಏನು ಮಾಡ್ತಾರೆ, ಯಾರು ನೋಡ್ತಿದ್ರೆ ಮಾಡೋದಿಲ್ಲ, ನೋಡದಿದ್ದ ಮಾಡ್ತಾರೆ. ಬ್ರಹ್ಮದೇವರಿಗೆ ಯಾವ ಲೆಕ್ಕ, ಇವನು ಭಯನಾ, ಏನು ಹಿಂದೆ ಬಂದಿದ್ದಾನೆ, ಏನೋ ಮಾಡ್ತಾನೆ, ಅದು ಏನು ಯೋಚನೆ ಇಲ್ಲ, ಹಾಗೆ ಹಾಲು ಸುರಿಸಿಬಿಟ್ಟು. ಆಗ ಅವನು ನೋಡಿದ, ಸಿಟ್ಟು ಬಂತಂತೆ. ಅವನೇನು ಮಾಡಿದ್ದಂತೆ, ಕುಠಾರಂ ಹಸ್ತ ಮಾತ್ರಕಂ, ಒಂದು ಕೊಡ್ಲಿ ತಗೊಂಡ. ಎಷ್ಟಿತ್ತದು? ಮೊಳ ಇತ್ತಂತ ಅಷ್ಟೇನು, ನಮ್ಗೆ ಅರ್ಥ ಆಗುತ್ತೆ. ಮೊಳದ ಕೊಡ್ಲಿ ಅಂದರೆ ಮೊಚ್ಚು ಅಂತ ಅರ್ಥ. ದೊಡ್ಡ ದೊಡ್ಡ ಕೊಡ್ಲಿ ಅಂದರೆ ಎತ್ತೆತ್ತಿ ಹಾಕ್ಲಿಕ್ಕೆ ಬರುತ್ತೆ, ಇದಾದರೆ ಈ ರೀತಿ ಹ್ಯಾಂಡ್ ಇದ್ದ ಹಾಗೆ ಕೈಲೇ ಒಂದೇ ಕೈಲಿ ಹೊಡಿಲಿಕ್ಕೆ ಬರೋದು, ಅದು ಎರಡು ಕೈಲಿ ಉಪಯೋಗಿಸಿ, ಒಂದು ಕೈಲಿ ಹೊಡೆದ್ರೆ ಬರೋದಿಲ್ಲ, ಅದನ್ನು ಮಚ್ಚಿನ ಒಂದೇ ಕೈಲಿ ಹೊಡೆಯಬಹುದು. ಅದು ಒಳ್ಳೆ ಪದ ಉಪಯೋಗಿಸಿದ್ದಾರೆ, ಕುಠಾರಂ ಹಸ್ತ ಮಾತ್ರಕಂ, ಒಂದು ಮೊಳದ ಕೊಡ್ಲಿಯನ್ನು ತಗೊಂಡು ಮಚ್ಚನ್ನು ತಗೊಂಡು ಅದರ ತಲೆ ಕತ್ತರಿಸಿ, ಎಷ್ಟು ಸಿಟ್ಟಿದೆ ನೋಡಿ ಅವನಿಗೆ. ತನಗೆ ಪೆಟ್ಟು ಬಿತ್ತು ಸರಿ, ಅದಕ್ಕೆ ಪ್ರಾಣನ ತೆಗಿಬೇಕಾ? ತನಗಾಗಿದ್ದಕ್ಕಿಂತ ಜಾಸ್ತಿ ದ್ರೋಹ ಮಾಡಕ್ಕೆ ಹೋಗ್ತಾನೆ, ಇದು ತಪ್ಪಿತ್ತು. ಮೊದಲನೇದಾಗಿ ಹೊಡೆಯಲೇಬಾರದು, ಅದರಲ್ಲೂ ಕೂಡ ಪ್ರಪೋರ್ಷನೇಟೇ ಇಲ್ಲ, ಡಿಸ್ಪ್ರಪೋರ್ಷನೇಟ್ ಪನಿಷ್ಮೆಂಟ್ ಅಂದ್ರೆ ಅದ ಅಕ್ಷಮ್ಯ ಅಪರಾಧ ಅಂತ ಅರ್ಥ. ಅದನ್ನು ಅವನು ಅರ್ಥ ಮಾಡಿಕೊಳ್ಳದೆ ಎಟ್ಟು ಹಾಕೇ ಬಿಟ್ಟಂತೆ. ಇದೊಂದು ವಿಚಿತ್ರವಾದ ಸನ್ನಿವೇಶ. ಇದು ಈ ಕಾಲದಲ್ಲಿ ದಿನ ಬೆಳಗಾರ ಕೆಲಸ ಮಾಡ್ತಾರೆ, ಏನು ದೊಡ್ಡದಲ್ಲ. ಹಸುವಿನ ತಲೆ ಕತ್ತರಿಸೋದು ಅಂದರೆ ಈ ಮನುಷ್ಯರಿಗೆ ಆಟ ಇದ್ದಾಗ ಲೆಕ್ಕ. ಆ ಕಾಲದಲ್ಲಿ ಸಾಧ್ಯವೇ ಇಲ್ಲ. ಅದು ಒಂದು ಧಾರ್ಮಿಕರಾದ ರಾಜರಿದ್ದ ಕಾಲಕ್ಕೆ, ಒಳ್ಳೆ ಧರ್ಮ ಉಳಿದಿದ್ದ ಕಾಲಕ್ಕೆ ಅಂತ ತಪ್ಪನ್ನು ಮಾಡೋದಕ್ಕೆ ಸಾಧ್ಯತೆಯೇ ಇಲ್ಲ. ಅವತ್ತು ಅಂಥ ಪ್ರಸಂಗ ನಡೆದೋಯ್ತು, ಎತ್ತಿ ಇನ್ನೇನು ಹಾಕಿ ಹಸುವಿನ ತಲೆ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ಬೇಕು. ಆದರೆ ಹೋಗೋ ಪ್ರಸಂಗ ಬರಲಿಲ್ಲ. ಸಾಕ್ಷಾ ಶ್ರೀನಿವಾಸ ಮೇಲಿಂದ ಎದ್ದಂತೆ, ಅದಕ್ಕೆ ತನ್ನ ತಲೆ ಅಡ್ಡ ಇಟ್ಟಂತೆ. ಇದು ದೇವರು ಎಷ್ಟು ಕರುಣಾಳು ಅಂತ ಹೇಳೋದಕ್ಕೆ ನಿದರ್ಶನ ಇದು ಒಂದು. ನಾವೇನೇ ದೇವ್ರ ಪೂಜೆ ಮಾಡ್ತೇವೆ, ದೇವರು ನಮ್ಮನ್ನು ಕಾಪಾಡ್ತಾನಂದ್ರೆ ಹೇಗೆ ಕಾಪಾಡ್ತಾನೆ ನೋಡಿ. ತಾನು ಅಡ್ಡ ಬರಲಿ, ತನ್ನ ತಲೆನೇ ಅಡ್ಡ ಇಟ್ಟಂತೆ. ಇದಕ್ಕಿಂತ ಇನ್ನೇನು ಬೇಕು? ತಲೆ ಉಳಿಸ್ಲಿಕ್ಕೆ ತಲೆ ಕೊಡ್ತಾನೆ, ಇದು ಆಶ್ಚರ್ಯ. ಭಕ್ತನ ತಲೆ ಉಳಿಸಲಿಕ್ಕೆ ತನ್ನ ತಲೆ ಅಡ್ಡ ಹಿಡಿದನಂತೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ. ಈ ಶ್ಲೋಕಕ್ಕೆ ಒಳ್ಳೆ ದೃಷ್ಟಾಂತ ಇದು. ದೇವರು ತನ್ನ ಭಕ್ತರನ್ನು ಅನನ್ಯ ಚಿಂತನೆ ಯಾರು ಮಾಡ್ತಾರೋ ಅವರನ್ನು ಕಾಪಾಡ್ತಾರೆ, ಅನ್ಯ ಚಿಂತನೆ ಮಾಡೋರನ್ನ ಕಾಪಾಡೋದಿಲ್ಲ. ಇವತ್ತು ನಮ್ಮನ್ನು ಯಾತಕ್ಕೆ ಕಾಪಾಡೋದಿಲ್ಲ ಪ್ರಶ್ನೆ ಮಾಡ್ಕೊಂಡು ಉತ್ತರ ನಮ್ಮಲ್ಲೇ ಇದೆ, ನಾವು ಎಂದು ಚಿಂತನೆ ಮಾಡಿದ್ದೀನಿ ನೆನಪು ಮಾಡ್ಕೋಬೇಕಷ್ಟೇ. ಆದರೆ ಎಂದೂ ಮರೆಯೋದೇ ಇಲ್ಲ ಅವರು, ಆದ್ದರಿಂದಾನೆ ತಕ್ಷಣ ಪರಮಾತ್ಮ ಕಾಪಾಡ್ತಾರೆ. ನಾವು ಹೇಗೆ ಯಥಾಯಥಾ ವಿಷ್ಣು ಪರಸ್ಥಿತಾತ್ಮ ತಥಾ ತಥಾ ಗತಿ ಹಸ್ಯ ಗತಿ ಹಿ ಪರತ್ರ, ನಿರ್ಣಯದ ಮಾತದು. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾವು ಹೇಗೆ ಹೇಗೆ ದೇವರನ್ನು ಆರಾಧನೆ ಮಾಡ್ತೇವೋ ಹಾಗೆ ಹಾಗೆ ನಮಗೆ ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಇವತ್ತು ನೋಡಿ ಬಾಲನ್ನು ಎಷ್ಟು ಜೋರಾಗಿ ಹೊಡಿತಾರೋ ಅಷ್ಟು ಜೋರಾಗಿ ವಾಪಸ್ ಬರುತ್ತೆ, ಮೆಲ್ಲಗೆ ಬರೋದು ಮೆಲ್ಲಗೆ ಬರುತ್ತೆ, ತೀರ ಮೇಲೆ ಅಲ್ಲಿ ತಪ್ಪನ್ನು ಬಿದ್ದು ಬಿಡುತ್ತೆ ಹಾಗೆ. ಅದಕ್ಕೆ ಭಕ್ತಿ ತೀವ್ರತೆ ಇದ್ರೆ ಆಗ ಅನುಗ್ರಹವನ್ನು ತೀವ್ರವಾಗಿ ಪರಮಾತ್ಮ ಮಾಡ್ತಾನೆ. ಅದನ್ನ ನಿದರ್ಶನಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಪರ್ವ ತನ್ನ ತಲೆ ಅಡ್ಡ ಇಟ್ಟ, ಅದೇಟು ಬಿತ್ತು ಅದು ನಿಜ, ತಲೆ ಅಡ್ಡಿಟ್ಟಿದ್ದು ಹೌದು, ಏಟು ಬಿದ್ದಿದ್ದು ಹೌದು, ಪೆಟ್ಟು ಬಿತ್ತು ರಕ್ತ ಸುರಿಯುತ್ತೋ ಮೊದಲ ನಾಟಕ ಅದು ಒಂದು. ಯಾವ ರೀತಿ ರಕ್ತ ಬಂತು ಅಂದ್ರೆ ಹೇಳ್ತಾರೆ ಸಪ್ತತಾಲ ಪ್ರಮಾಣಕಂ ಅಂತ ಕರೀತಾರೆ. ಏಳು ತಾಳೆ ಮರದಷ್ಟು ಯೋಗವಾಗಿ ರಕ್ತ ಚಿಮ್ಮಿತಂತೆ ತಲೆಯಿಂದ. ಏಳು ತಾಳೆ ಮರದ ಎತ್ತರ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಳೆ ಮರನೇ ಎಷ್ಟಿರುತ್ತೆ, ಅಷ್ಟು ರಕ್ತನೇ ಬಾಡಿ ಒಳಗಿರೋದಿಲ್ಲ. ಫಸ್ಟ್ ಆಫ್ ಆಲ್ ಏಳು ತಾಳೆ ಮರ ಹೋಗ್ಬೇಕಾದ್ರೆ ಅಷ್ಟು ಅಷ್ಟು ಸ್ಪೀಡ್ ಬರಬೇಕು, ಕೈನೆಟಿಕ್ನ ಡೆವಲಪ್ ಆಗಬೇಕಾದ್ರೆ ಎಷ್ಟು ಸೋರಿಸಿರ್ಬೇಕಲ್ಲ, ಏನಿಲ್ಲ. ಆ ರೀತಿ ಚಿಮ್ಮಿತಂತೆ ಗೋಪಾಲಕ್ಕ ನೋಡಿದನಂತೆ ಅವನು ಎದೆ ಒಳಗೆ ಸತ್ತೋಗ್ಬಿಟ್ಟಂತಾಗ್ಲಿ ಅವನು ಅಂತ ರಕ್ತದ ಪ್ರಮಾಣ ನೋಡ್ತಿರ್ಲಿಕ್ಕೆ ಹಾಗೆ ಸತ್ತೋಗ್ಬಿಟ್ಟು. ರಕ್ತ ನೋಡಿದ್ರೆ ತಮಿಳು ರಕ್ತವೇಂದ್ರ ಇನ್ನೊಬ್ಬ ರಕ್ತ ನೋಡಿದ್ರೆ ತಲೆ ತಿರುಗುತ್ತೆ, ಎಷ್ಟೈದು ಜನಕ್ಕೆ ಇನ್ನೊಬ್ಬ ರಕ್ತ ನೋಡಿದ್ರೆ ತಲೆ ತಿರುಗುತ್ತೆ. ಇನ್ನು ಅಷ್ಟು ಎದುರಿಗೆ ಆ ರಕ್ತದ ರಾಶಿ ನೋಡಿದಾಗ ಹಾಗೆ ಸತ್ಯ ಹೇಳ್ಬಿಡ್ತಾರೆ. ಇದು ಭಾಳ ತುಂಬ ಇವರು ಕಥೆಯಾಗಿ ಮುಗಿದೋಯ್ತದೆ ಕತೆ ಅಷ್ಟೇ, ವಿಷಯ ಎಷ್ಟು ಗಂಭೀರ ಅದೇ ಯೋಚನೆ ಮಾಡಬೇಕು. ಪರಮಾತ್ಮ ಬ್ರಹ್ಮದೇವರ ತಲೆಯನ್ನು ಕಾಪಾಡಲಿಕ್ಕೆ ತನ್ನ ತಲೆ ಅಡ್ಡ ಇಟ್ಟ. ಇಲ್ಲಿ ಮೊದಲನೇ ಸಮಸ್ಯೆ, ಬ್ರಹ್ಮದೇವರ ತಲೆ ಹೋಗ್ತಿತ್ತ ಮೊದಲನೇ ಸಮಸ್ಯೆ. ಅಕಸ್ಮಾತ್ ದೇವರು ಅಡ್ಡ ಇಡ್ತಿರಲಿಲ್ಲ ಅಂತ ತಿಳ್ಕೊಂಬೋಣ, ಅವನು ಹೊಡಿತಿದ್ದ. ಬ್ರಹ್ಮದೇವರು ಏನಾದ್ರು ಆಗ್ತಿತ್ತ ಯೋಚನೆ ಮಾಡಿ. ಬ್ರಹ್ಮದೇವರು ಯಾರು? ರುಜುಗಳವರು, ಅಚ್ಛೇದ್ಯ ಅಭೇದ್ಯ ದೇಹ. ಹನುಮಂತನನ್ನ ಆ ಇಂದ್ರಜಿತ್ತು ಅವರು ಇವರು ಸೇರಿ ಏನೇನು ಮಾಡ್ತಾರೆ, ಒಂದು ಕೂದಲು ಕೊಂಕಲಿಲ್ಲ ಹನುಮಂತನ ಕೂದಲು, ಒಂದು ಕೂದಲು ಕೊಂಕಲಿಲ್ಲ ಅಂತ ರಾಮಾಯಣ ಸುಂದರಕಾಂಡ ಕೇಳಿದವರಿಗೆಲ್ಲ ಗೊತ್ತು. ಎಷ್ಟು ಜನ ಬಂದರು? ಅಸೀತಿ ಕೋಟಿ ಯೂಥಪಂ ಪುರಸ್ಸಾರ್ ಅಷ್ಟ ಕಾಯೂತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಬಾವರುಣೋದ್ಬಲಂ. 80 ಕೋಟಿ ಸೇನಾಧಿಪತಿಗಳಿದ್ದ ಸೈನ್ಯ, ಅನೇಕ ಹೇತಿ ಸಂಕುಲಂ, ಚಿತ್ರ ವಿಚಿತ್ರವಾದ ಶಸ್ತ್ರಾಸ್ತ್ರಗಳು, ಅದನ್ನು ತಗೊಂಡು ಹೊಡೆದರೆ ಒಂದು ರೋಮ ಕೊಂಕಲಿಲ್ಲ ಹನುಮಂತನಿಗೆ. ಅಂತ ಹನುಮಂತ ಮುಂದಿನ ಭಾವಿ ಬ್ರಹ್ಮ, ಅವರು ಹಿಂದೆ ಹನುಮಂತನಾಗಿದ್ದವರು, ಅವ್ರಿಗೇನು ಆಗ ಸಾಧ್ಯತೆ ಇಲ್ಲವೇ ಇಲ್ಲ. ಅಧ್ಯಾತ್ಮಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ಬರೀ ಕಟ್ಟರಾಗಾಯ್ತು, ಕಟ್ಟಿದಾಗ ಮಾಡುತ್ತೆ ಹೊರತು ಏನೂ ಆಗಲಿಲ್ಲ. ಅಧ್ಯಾತ್ಮಕ್ಕೆ ರಾವಣ ಶಕ್ತಿಯಾಯುಧವನ್ನು ಬಿಟ್ಟರು ಏನೇನೂ ಆಗಲಿಲ್ಲ ಹನುಮಂತನಿಗೆ. ಭೀಮಸೇನನ ಮೇಲೆ ನಾರಾಯಣಾಸ್ತ್ರವನ್ನು ಅಶ್ವತ್ಥಾಮರ ಬಿಟ್ಟರೆ ಒಂದು ರೋಮ ಕುಂದಲಿಲ್ಲ. ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದರೆ ಏನೇನೂ ಆಗಲಿಲ್ಲ. ಇಂಥ 100% ಎಲ್ಲ ಪ್ರೂಫ್, ಆ ಪ್ರೂಫ್ ಈ ಪ್ರೂಫ್ ಅಲ್ಲ, ಸೌಂಡ್ ಪ್ರೂಫ್ ವಾಟರ್ ಪ್ರೂಫ್ ಅಲ್ಲ, ಆಲ್ ಪ್ರೂಫ್ ಅಂದರೆ ವಾಯುದೇವರು. ಅಂಥವರಿಗೆ ಯಾವನೋ ಅಂತೊಂದು ಕೊಡಲಿ ಮಚ್ಚರು ನೋಡ್ಬಿಟ್ಟು ಏನಾರಾಗುತ್ತಾ, ಈ ಕಲ್ಲು ಹೊಡೆದ್ರೆ ಏನಾಗೋದಿಲ್ಲ, ಬರೀ ಕಲ್ಲು ಹೊಡೆದ್ರೆ ಮಚ್ಚರು ಡಲ್ಲಾಗುತ್ತೆ ಹೊರತು ಕಲ್ಲು ಏನಾಗೋದಿಲ್ಲ. ಅದು ವಜ್ರದಿಂದ ಹೊಡಿಬೇಕು ಕಲ್ಲು ಹೊಡಿಬೇಕಾದ್ರೆ. ಇನ್ನು ಬಂಡೆಗೆ ಬೆಳೆದ್ರೆ ಅವ್ರು ಎಂಥ ಬಂಡೆ ಗೊತ್ತೇನು ವಾಯುದೇವರು, ಆಖಣಾಶ್ವ ಸಮ ಅಂತ ಹೆಸರು ಅವರಿಗೆ, ಆಖಣಾಶ್ವ ಸಮ. ಅಂಥವರಿಗೆ ಇವನು ಹಾಕಿದ ಮಚ್ಚಿನ ಪೆಟ್ಟಿನಿಂದ ಏನು ಪ್ರಾಣ ಹೋಗ್ತಿತ್ತಾ, ಒಂದು ಹನಿ ಒಂದು ಕೂದಲು ಕುಂಕ್ತಿರಲಿಲ್ಲ ನಿಜವಾಗ್ಲೂ. ಇವನೇನು ಭೀಷ್ಮರು ಎಂತೆಂಥ ಬಾಣ ಹೊಡಿತಾರೆ, ಏನೇನೂ ಆಗೋದಿಲ್ಲ. ಅಂತ ಹೊತ್ತಿನೊಳಗೆ ಸಾಕ್ಷಾತ್ ಇಂಥ ಪೂರ್ವ ಭೀಮನಾದ ಪೂರ್ವ ಭೀಮಾಜ್ಞಯಾತೇ ಅಂತಲೇ ವಾಯಿಸ್ತುತಿ. ಪೂರ್ವ ಭೀಮರಾದಂಥ ಇವರಿಗೆ ಏನಾದರೂ ತೊಂದರೆ ಉಂಟೇನೇನೂ ಇಲ್ಲ. ಶ್ರೀನಿವಾಸ ತಲೆ ಅಡ್ಡ ತರದೇ ಹೋಗಿದ್ರು ಕೂಡ ಅವರ ತಲೆಗೆ ಏನೂ ಆಗ್ತಿರಲಿಲ್ಲ. ಅದು ಮೊದಲು ತಿಳ್ಕೊಳ್ಬೇಕು. ಪರಮಾತ್ಮ ಯಾಕೆ ತಂದ ಹಾಗಿದ್ರೆ ಮುಂದಿನ ಪ್ರಶ್ನೆ, ಯಾಕೆ ತಂದ? ತಾನು ಭಕ್ತ ವತ್ಸಲ ಅಂತ ತೋರಿಸ್ಲಿಕ್ಕೆ ತಂದನೆ ಹೊರತು ಬ್ರಹ್ಮದೇವರಿಗೆ ಅಪಾಯವಾಗುತ್ತೆ ಅಂತ ತರಲಿಲ್ಲ. ಇದು ಅಷ್ಟೇ. ಕೃಷ್ಣ ಭೀಮನನ್ನ ನಾರಾಯಣಾಸ್ತ್ರ ಬಿಟ್ಟಾಗ ಎತ್ತಿ ಕೆಳಗಿಟ್ಟು ಬಿಡ್ತಾನೆ. ಅದಕ್ಕೆ ಕಾರಣ ಏನಾದ್ರು ಆಗುತ್ತೆ ಭೀಮನಿಗೆ ಅಂತಲ್ಲ, ತಾನು ಪರಾಕ್ರಮ ತೋರ್ಸಕ್ಕೆ ಹಾಗೆ ಮಾಡ್ತಾನೆ ಅಷ್ಟೇ ಹೊರತು, ಭಕ್ತ ವತ್ಸಲ ಅಂತ ತೋರ್ಸಕ್ಕೆ ಮಾಡ್ತಾನೆ ಹೊರತು ಎಂದು ದೇವರಿಗೆ ತೊಂದರೆ ಇಲ್ಲ. ದ್ರೌಪದಿ ದೇವಿಗೆ ಸೀರೆ ಕೊಟ್ಟ ಪರಮಾತ್ಮ ಕೃಷ್ಣ, ಅಕ್ಷಯ ವಸ್ತ್ರ ಕೊಟ್ಟ. ಅಕ್ಷಯ ವಸ್ತ್ರ ಕೊಡದೆ ಅವರು ಏನು ಆಗ್ತಿದ್ದಿಲ್ಲ ಅವರಿಗೆ, ಅವರೇ ವಸ್ತ್ರ ಸ್ವರೂಪರು, ಯಾರು ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಕೃಷ್ಣ ಯಾತಕ್ಕೆ ಕೊಟ್ಟ? ತಾನು ಕರುಣಾಳನ್ನು ತೋರಿಸ್ಲಕ್ಕೆ ಕೊಟ್ಟೆ ಹೊರತು, ಭಕ್ತವತ್ಸಲ ಅಂತ ತೋರಿಸ್ಲಿಕ್ಕೆ ಕೊಟ್ಟೆ ಹೊರತು ಅವ್ರಿಗೆ ಬೇಕಿಲ್ಲ. ಮನೆ ಸಾವಳು ಬಂದಿರ್ತಾರೆ ಭಿಕ್ಷೆ ಮಾಡಿಸ್ಬಿಡ್ತೇವೆ, ಪಾಪ ಇಲ್ಲ ಊಟನೇ ಆಗ್ತಿದ್ದಿಲ್ಲ ಸಾವಳು ಏನು ತಿಳ್ಕೊಬೇಕು ಈ ಮಧ್ಯೆ, ನಾವು ಹಾಕಿದ್ವಿ ಊಟ ಆಯ್ತು ಉಪವಾಸ ಬಿಡ್ತಿದ್ರೆ ಏನೋ ಪಾಪ ಅಂದ್ರೆ ಅರ್ಥ ಏನು? ನಾವು ಅನುಗ್ರಹ ಅಂತ ಹೊರತದ್ರ ಇದನ್ನು ಕರೆಯೋದು.